हयग्रीवं चिदानन्दविग्रहं सदनुग्रहं दशग्रीवच्छदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्पनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। मुन्दे शुरु माडतारे। ओम् हरिर्विदध्यान् मम सर्वरक्षां न्यस्ताङ्घ्रिपद्मः पतगेन्द्रपृष्ठे दरारि चरमासि गदेषु चापपाशान् दधानोष्टगुणोष्टबाहुः। ಇಲ್ಲಿ ದೇವರನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಹರಿಹಿ ಮಮ ಸರ್ವರಕ್ಷಾಂ ವಿದಧ್ಯಾತ್ ಹರಿಹಿ ಅಂತ ಇಲ್ಲಿ ಶುರು ಮಾಡುವುದೇ ಹರಿಶಬ್ದದಿಂದ ಶುರು ಮಾಡ್ತಾ ಇದ್ದಾರೆ. ಅಂದರೆ ಏನಂತ ಅರ್ಥ ಅಂದರೆ ಈ ಹರಿಶಬ್ದ ಎಲ್ಲಿ ಪ್ರಯೋಗ? ಪ್ರಧಾನವಾಗಿ ಬಿಂಬಮೂರ್ತಿಯಲ್ಲಿ ಪ್ರಯೋಗ. ಹೃದಯದಲ್ಲಿರತಕ್ಕ ಭಗವಂತನಿಗೆ ಅಂದರೆ ಒಂದೊಂದು ಇಂದ್ರಿಯದಲ್ಲಿ ಒಂದೊಂದು ಸ್ಥಾನದಲ್ಲಿರತಕ್ಕ ಭಗವಂತನಿಗೆ ಒಂದೊಂದು ರಹಸ್ಯ ನಾಮ ಇದೆ, ಅದರಲ್ಲಿ ಮಾತ್ರ ಪ್ರಯೋಗ. ಅದಕ್ಕೆ ಹೃದಯದಲ್ಲಿರತಕ್ಕ ಭಗವಂತನಿಗೆ ಹರಿರಿತಿ ರಹಸ್ಯಂ ನಾಮ, ಹರಿ ಅಂತ ರಹಸ್ಯ ನಾಮ. ಯಾಕೆ? ಹರತಿ ಅತ್ಯಂತಾನಿಷ್ಟಮಿತಿ. ನಮಗೆ ಅತ್ಯಂತ ಅನಿಷ್ಟ ಯಾವುದು ಅಂದರೆ ಲಿಂಗದೇಹ. ಆ ಲಿಂಗದೇಹವನ್ನೇ ನಾಶ ಮಾಡ್ತಾನಾದ್ದರಿಂದ ಬಿಂಬಮೂರ್ತಿಗೆ ಹರಿ ಅಂತ ಹೆಸರು. ಹಾ, ಅಂದ್ರೇನು? ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಅನೇಕ ರೂಪಗಳನ್ನು ಧಾರಣೆ ಮಾಡಿ ನನ್ನನ್ನು ರಕ್ಷಣೆ ಮಾಡಲಿ. ಆ ಬಿಂಬಮೂರ್ತಿ ಹೇಗಿದ್ದಾನೆ ಹೇಳ್ತಾ ಇದ್ದಾರೆ. ಪತಗೇಂದ್ರ ಪೃಷ್ಠೆ ನ್ಯಸ್ತಾಂಗ್ರಿ ಪದ್ಮ. ಪತಗೇಂದ್ರ, ಪತಗ ಅಂದರೆ ಯಾರು? ಗರುಡ. ಪತಗ ಅಂದರೆ ಪಕ್ಷಿ. ಪತಗ ಇಂದ್ರ, ಪತಗರಿಗೆ ಪಕ್ಷಿಗಳಿಗೆ ಪತನ್ ಗಚ್ಚತಿ ಇತಿ ಪತಗ ಅಂದರೆ ಹರ್ತಾ ಹರ್ತಾ ಹೋಗುತ್ತಾದ್ದರಿಂದ ಪತಗ ಅಂತ ಪಕ್ಷಿಗೆ ಹೆಸರು. ಆ ಪಕ್ಷಿಗಳಲ್ಲಿ ಇಂದ್ರ ಯಾರು ಅಂದರೆ ಗರುಡದೇವರು, ಪಕ್ಷಿಗಳಿಗೆ ನಾಯಕ. ಪತಗೇಂದ್ರ ಪೃಷ್ಠೆ, ಆ ಹೆಗಲ ಮೇಲೆ ವಿಶೇಷವಾಗಿ ಭಗವಂತ ಕೂತಿದ್ದಾನೆ. ಆದರೆ ಇಲ್ಲಿ ಹೇಳೋದು ದೇವರು ಸಾಮಾನ್ಯವಾಗಿ ಇಲ್ಲಿ ಚಿಂತನೆ ಒಂದು ವಿಶೇಷ ಕೊಟ್ಟಿದ್ದಾರೆ. ದೇವರು ಗರುಡ ದೇವರ ಹೆಗಲಲ್ಲಿ ಕೂತು ಎರಡು ಪಾದಗಳು ಎಲ್ಲಿಡಬೇಕು ಹಾಗಾದರೆ? ಅಂದರೆ ಆ ಎರಡು ಪಾದಗಳನ್ನು ವಿಶೇಷವಾಗಿ ಗರುಡ ದೇವರು ತಮ್ಮ ಕೈಯಲ್ಲಿ ಹೊತ್ತುಕೊಂಡಿರ್ತಾರೆ. ಎಲ್ಲ ಗರುಡ ವಾಹನ ಅಂದರೆ ಹೀಗೆ ನೋಡ್ಬೋದು, ಕೈ ಹೀಗೆ ಇಟ್ಕೊಂಡಿರ್ತಾರೆ. ಯಾಕೆ ಕೈ ಹೀಗೆ ಇಟ್ಕೋಬೇಕು? ಹೀಗೆ ಇಟ್ಕೋಬೋದಲ್ಲ, ಹೀಗಾಗಿ ಇಟ್ಕೊಳ್ಳೋದು. ದೇವರ ಪಾದ ಹೆಗಲ ಮೇಲೆ ಕೂತವ, ಎರಡು ಪಾದ ಜ್ಯೋತು ಬಿದ್ದಿರುತ್ತಲ್ಲ, ಕರಕ್ಕಳಕ್ಕೆ ಜ್ಯೋತಿರುತ್ತೆ, ಅದಕ್ಕೆ ಆ ಎರಡು ಪಾದಗಳಿಗೆ ಸಪೋರ್ಟ್. ಪಾದಪೀಠ ತನ್ನ ಕೈಯಾಗಲಿ. ಅದರಲ್ಲಿಯೂ ವಿಶೇಷ ಇದೆ. ಏನದು? ವಿಷ್ಣು ಸ್ತುತಿಯಲ್ಲಿ ಹೇಳ್ತಾರೆ, ಗರುಡ ದೇವರು ದೇವರನ್ನು ಹೊತ್ತುಕೊಂಡು ಮುಂದಕ್ಕೆ ಹೋಗೋದಲ್ವಾ, ಹೋಗ್ತಾ ಇದ್ದರೆ ಹಿತ್ತಿರುಗಿ ನೋಡ್ಲಿಕ್ಕಾಗುತ್ತಾ ದೇವರನ್ನು? ಮುಂದಕ್ಕೆ ಹೋಗುವರು ಕಾರಲ್ಲಿ ಡ್ರೈವಿಂಗ್ ಮಾಡುವವರು ಹಿಂದಿರುಗಿ ನಮ್ಮನ್ನು ನೋಡ್ತಾ ಇದ್ರೆ ಮುಂದೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ದೇವರ ಮುಂದೆ ನೋಡಯ್ಯ ಅಂತ ಹೇಳ್ತಾರಲ್ವ. ಮತ್ತು ದೇವರನ್ನ ಹೊತ್ತುಕೊಂಡಿದ್ರು ದೇವರು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡ್ಬೇಕಪ್ಪ? ಅದಕ್ಕೆ ದೇವರು ಆ ಎರಡು ಕೈಗಳಲ್ಲಿ ತನ್ನ ಪಾದ ಇಟ್ಟನಂತೆ. ಯದ್ಯಪಿ ದೇವರ ಪಾದಕ್ಕೆ ಸಪೋರ್ಟ್ ಬೇಕಾಗಿಲ್ಲ, ಇವರು ಕೇಳಿದ್ದಕ್ಕೆ ಇವರ ಕಾಲಲ್ಲಿ, ಇವರ ಪಾದದಲ್ಲಿ ಅಂದರೆ ಕೈಯಲ್ಲಿ ಪಾದವಿಟ್ಟ. ಆ ಇಟ್ಟದ್ದಕ್ಕೆ ಏನಾಯಿತು ಅಂದರೆ, ದೇವರ ಪಾದ ತುಂಬ ಸುಂದರ, ಆ ಪಾದಗಳಿಗೆ ಉಗುರಿದೆ. ಉಗುರು ಹೇಗಿದೆ ಅಂದರೆ ಕೆಂಪಾದ ಉಗುರು, ನೀಲಿ ಪಾದ, ಕೆಂಪಾದ ಉಗುರು, ಅಡಿ ಕೆಂಪು. ಆ ಉಗುರು ಕೆಂಪು ಹಾಗೆ ಕನ್ನಡಿಯಂತೆ ಶೈನಿಂಗ್ ಹೊಳೀತಾ ಇದೆ ದೇವರ ಪಾದ. ಆ ಉಗುರುಗಳು, ಆ ಉಗುರುಗಳಲ್ಲಿ ಹೀಗೆ ನೋಡಿದರೆ ಅದು ಹೇಗಿದೆ ಅಂದರೆ ಚೆನ್ನಾಗಿ ಕನ್ನಡಿಯಂತೆ ಕಾಣ್ತಾ ಇದೆ. ಅದರಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ನೋಡಿ, ನಾ ಹೀಗೆ ಕೂತಾಗ ಕಾಲು ಮುಂದಕ್ಕಿಟ್ಟರೆ ಏನೂ ಕಾಣಿಸಲ್ಲ. ಅಂದರೆ ಗರುಡ ದೇವರು ನೋಡಿದರಂತೆ, ಅಯ್ಯೋ ಇದರಲ್ಲಿ ಏನಾದರೂ ದೇವರ ಮುಖ ಕಾಣಿಸತ್ತೇನೋ ಅಂತ. ಅದಕ್ಕೆ ದೇವರು ನೋಡಿದರಂತೆ, ಅಯ್ಯೋ ಗರುಡ ನನ್ನನ್ನು ನೋಡಬೇಕು ಅಂದ್ಕೊಳ್ತಾ ಇದ್ದಾನೆ ಅಂತ ಹೀಗೆ ಕೂತವ ಚೂರು ಮುಂದಕ್ಕೆ ಬಗ್ಗಿದನಂತೆ. ದೇವ ಮುಂದಕ್ಕೆ ಬಗ್ಗಿದರೆ ಆತನ ಮುಖ ಹತ್ತು ಉಗುರಲ್ಲಿ ಹತ್ತು ಮುಖಗಳು ಕಾಣಿಸ್ತಾ ಇವೆ. ಅಯ್ಯಪ್ಪ ಗರುಡ ದೇವರಿಗೆ ಆನಂದ ಆನಂದ. ಅಲ್ರಿ ಒಂದೇ ಮುಖ ಹತ್ತು ಕಾಣಿಸುತ್ತಲ್ಲ ಅಂದರೆ, ಇಲ್ಲ ಒಂದೊಂದು ಮುಖದಲ್ಲಿ ಒಂದೊಂದು ವಿಶೇಷವನ್ನು ನೋಡತಾ ಇದ್ದಾರಂತೆ. ಹಾಗೆ ಹೇಳ್ತಾರೆ, ಪದ ಯುಗದಲ್ಲಿ ಕರ ಯುಗದಲ್ಲಿ ಪದ ಯುಗ ಧರಿಸಿ, ಕರ ಯುಗದಲ್ಲಿ ಪದ ಯುಗ ಧರಿಸಿ, ನಖ ಪಂಕ್ತಿಯೋಳು ಆ ನಖಗಳ ಪಂಕ್ತಿಯಲ್ಲಿ ರಮಣೀಯತರವಾದ ನಗಧರನ ಪ್ರತಿಬಿಂಬ ಕಾಣುತ್ತ ಮಿಗೆ ಹರುಷದಿಂ ಪೊಗಡಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ. ಅವರ ಕೆಲಸ ನೋಡ್ತಾ ಆನಂದ ಪಡ್ತಿರ್ತಾರಂತ ಅವನು ನೋಡಿ. ಆ ಸೌಭಾಗ್ಯ ನಮಗಿಲ್ಲ ಅಲ್ವಾ? ಎಂಥ ಆ ದೇವರ ಸ್ಪರ್ಶ, ಒಂದು ಕಡೆ ಮೈ ನವಿರೇಳ್ತಾ ಇರುತ್ತೆ, ಇನ್ನೊಂದು ಕಡೆ ಹತ್ತು ಉಗುರಿನಲ್ಲಿ ಹತ್ತು ಭಗವದ್ ರೂಪ, ಅದೂ ನಾನಾ ಅರ್ಥಗಳು. ಆ ಉಗುರಿಗೂ ಅವನಿಗೂ ಭೇದ ಇಲ್ಲ, ಅಲ್ಲಿ ಕಾಣುವ ರೂಪಕ್ಕೂ ಅವನಿಗೂ ಭೇದ ಇಲ್ಲ. ಎಲ್ಲ ನೋಡ್ತಾ ಆನಂದ ಪಡ್ತಾ ಇದ್ದಾರೆ. ಹೌದಾ? ಇದು ನಮಗೆ ಚಿಂತನೆ ಎಲ್ಲ ಕಡೆ ಕೊಟ್ಟದ್ದು. ಇಲ್ಲೇನು ಹೇಳ್ತಾ ಇದ್ದಾರೆ, ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ಹೆಗಲ ಮೇಲೆ ಪಾದ ಇಟ್ಟವ ಅಂದ್ರು. ಹಾ, ಇದೇನೋ ಬೇರೆ ಆಯ್ತಲ್ಲಪ್ಪ. ಹೆಗಲ ಮೇಲೆ ಕೂತ್ರೆ ಕಾಲು ಕಳಗ್ ಬರುತ್ತೆ, ಕಾಲು ಕಳಗಿಡ್ತಾರೆ, ಹೆಗಲ ಮೇಲೆ ಪಾದ ಇಟ್ಟವ ಅಂದ್ರೆ ಹೇಗೆ? ಅದು ಚಿಂತನೆ ಕೊಡ್ತಾ ಇದ್ದಾರೆ. ಹೇಗೆ ಅಂದರೆ, ಒಂದು ಕಾಲು ಒಂದು ಕಡೆ ದೇವರ ಮೂರ್ತಿ ಚಿತ್ರಣ ಇದೆ, ಒಂದು ಕಾಲು ಕೆಳಗಿದೆ, ಒಂದು ಕಾಲನ್ನು ಮಡಚಿ ಕೂತಿದ್ದಾರೆ, ಒಂದು ಕಾಲನ್ನು ಮಡಚಿ ದೇವರು ಕೂತಿದ್ದಾರೆ, ಹಾಗೆ ಎರಡೂ ಕಾಲು ಮಡಚಿ ಹೆಗಲ ಮೇಲೆ ಇಟ್ಟಿರತಕ್ಕಂಥ ಭಗವದ್ ರೂಪವೂ ಇದೆ. ಹೌದಾ? ಈ ಭಗವದ್ ರೂಪ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೇ, ಆ ಗರುಡ ದೇವರ ಬೆನ್ನಲ್ಲಿ ತಾವು ತನ್ನ ಪಾದವನ್ನು ಇಟ್ಟಿದ್ದಾರಂತೆ ವಿಶೇಷವಾಗಿ. ಅಲ್ಲೇನಾದರೂ ವಿಶೇಷ ಇದೆಯಾ? ಕೈಯಲ್ಲಿಡೋದಕ್ಕೂ ಬೆನ್ನ ಮೇಲೆ ಪಾದ ಇಡೋದಕ್ಕೂ, ಅಂದರೆ ಒಂದು ಪಾದ ಕೈಯಲ್ಲಿಟ್ಟಿದ್ದಾರೆ ಹಾಗೂ ಚಿಂತನೆ ಮಾಡಿ, ಇನ್ನೊಂದು ಪಾದ ಬೆನ್ನಿನ ಮೇಲಿಟ್ಟಿದ್ದಾರೆ, ಅಂದರೆ ಆ ಪಾದ ಆ ಕೈಯಲ್ಲಿದ್ದ ಪಾದದಲ್ಲಿ ದೇವರನ್ನು ನೋಡ್ತಾ ಇದ್ದಾರೆ. ನಂತರ ಈ ಸ್ವಾಮಿ ನನ್ನ ಹತ್ರ ಇದ್ದಾನೆ, ಇನ್ನು ಐದು ನನ್ನ ಹೆಗಲ ಮೇಲಿದೆ ದೇವರ ರೂಪಗಳು ಅಂತ ಆನಂದ ಪಡುವಂತೆ ಮಾಡಿದ್ದು ಭಗವದ್ ರೂಪ. ಆ ರೀತಿಯಲ್ಲಿ ಗರುಡ ದೇವರ ಹೆಗಲ ಮೇಲೆ ತನ್ನ ಪಾದವನ್ನಿಟ್ಟ ಯಾರು? ನಮ್ಮ ಬಿಂಬಮೂರ್ತಿ. ಮತ್ತು ಪ್ರಶ್ನೆ, ಈ ಬಿಂಬಮೂರ್ತಿ ಇದ್ದಾನಲ್ಲ, ಇವನ ರೂಪ ಎಂಥದ್ದು? ಯಾಕಂದ್ರೂ ಜೀವ ಯಾವ ರೂಪದಲ್ಲಿರ್ತಾನೋ ಆ ರೂಪದಲ್ಲಿರುವವನೇ ಬಿಂಬ. ಅದರಲ್ಲಿ ಮೂರು ರೂಪಗಳಿವೆ. ಯಾವುದು ಯಾವುದು ಅಂದರೆ ಪ್ರಾದೇಶ, ಮೂಲೇಶ, ಅಗ್ರೇಶ. ಅದರಲ್ಲಿ ಮೂಲೇಶ ಅಷ್ಟಭುಜ ನಾರಾಯಣ ರೂಪವೇ, ಪ್ರಾದೇಶ ಚತುರ್ಭುಜ ನಾರಾಯಣ ರೂಪವೇ, ಅಗ್ರೇಶ ಮಾತ್ರ ಜೀವಾಕಾರ ಮೂರ್ತಿ. ಆ ಜೀವ ಹೇಗಿರುತ್ತೋ ಆಕಾರದಲ್ಲಿರ್ತಾನೆ, ಹಾಗೆ ಆಯುಧಗಳನ್ನು ಎಲ್ಲ ಧಾರಣೆ ಮಾಡಿ ಗರುಡ ದೇವರ ಮೇಲೆ ಕೂತಿರ್ತಾನೆ. ಇದು ಚಿತ್ರಣ ಕೊಡ್ತಾ ಇದ್ದಾರೆ. ಪತಗೇಂದ್ರ ಪೃಷ್ಠೇ ನೆಸ್ತಾಂಘ್ರಿ ಪದ್ಮ, ವಿಶೇಷವಾಗಿ ಗರುಡ ದೇವರ ಹೆಗಲಲ್ಲಿ ತನ್ನ ಪಾದವನ್ನು ಇಟ್ಟಿದ್ದಾನೆ ಸ್ವಾಮಿ. ಒಂದು ನಿಮಿಷ. ಪವರ್ ಕಮ್ಮಿ ಆಗ್ತಾ ಇರುತ್ತೆ ನಮ್ಮ ಥರನೇ, ಮೊಬೈಲು ಅಷ್ಟೇ. ಹೆಚ್ಚಿಗೆ ಮಾತಾಡಿದರೆ ಅದಕ್ಕೆ ಪವರ್ ಕಮ್ಮಿ ಆಗುತ್ತೆ, ನಮಗೂ ಅಷ್ಟೇ, ಹೆಚ್ಚಿಗೆ ಮಾತಾಡಿದರೆ ಪವರ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ, ಬಾಡಿ ಪವರ್ ಎಲ್ಲ ಕಡಿಮೆ ಆಗುತ್ತೆ. ಉಂಡದ್ದೆಲ್ಲ ಹೆಚ್ಚಿಗೆ ದೇವರ ಕುರಿತು ಮಾತಾಡ್ತಾ ಇದ್ರೆ ಜೀರ್ಣ ಆಗ್ಬಿಡುತ್ತೆ. ವಾದರಾಜರು ಹೇಳ್ತಾರೆ ಅದೊಂದು ಭಾಗ್ಯ ಅಂತ ಹೇಳ್ತಾರೆ. ದೇವರ ಕುರಿತು ಮಾತಾಡ್ತಾ ಮಾತಾಡ್ತಾ ಆ ಮಾತಿನಲ್ಲೇ ಉಂಡದ್ದು ಜೀರ್ಣ ಆದರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ದೇವರ ಕರುಣೆ, ಅದ್ರ ಶಕ್ತಿ ಅವರು ಕೊಡಬೇಕಷ್ಟೆ. ಹಾಂ, ಪತಗೇಂದ್ರ ಪೃಷ್ಠೇ ನೆಸ್ತಾಂಗ್ರಿ ಪದ್ಮ. ಸರಿ, ಆ ಕಾಲೇನು ಗರುಡ ದೇವರ ಮೇಲೆ ಇಟ್ಟುಕೊಂಡಿದ್ದಾನೆ, ಕೂತಿದ್ದಾನೆ ಗರುಡ ದೇವರ ಮೇಲೆ. ನಂತರ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಹಾಗಾದರೆ ಇಲ್ಲೊಂದು ಚಿಂತನೆ ಬಂದೀತು, ದೇವರನ್ನ ಹೊತ್ತುಕೊಂಡು ಹೋಗೋದು ಗರುಡ ದೇವರು ಅಂತ ಚಿಂತನೆ ಬಂದೀತು. ಅದಕ್ಕೆ ಒಂದು ಸಲ ಗರುಡ ದೇವರಿಗೂ ಬಂತಂತೆ, ನಾನು ಹೊತ್ತಿದ್ದೇನೆ ಅಂತ. ಪಾಪ ದೊಡ್ಡವರವರು ಯಾವಾಗೂ ಬರೋದೇ ಇಲ್ಲ, ಸದಾ ಭಗವಂತನ ಸ್ವಾತಂತ್ರ್ಯ ಚಿಂತನೆ ಮಾಡತಕ್ಕ ಅಪರೂಪದ ಗುರುಗಳವರು. ಇವಾಗೇನು ನಾವು ಜಯತೀರ್ಥರು ಜಯತೀರ್ಥರು ಅಂತ ಹಿಂದೆ ಬಿದ್ದಿದ್ದೀವಿ ಸುಧಾದಿ ಗ್ರಂಥಗಳಲ್ಲಿ ಹಿಡ್ಕೊಂಡು. ಅವರಿಗೆ ಮೂಲ ರೂಪದಲ್ಲೇ ಗುರುಗಳು, ಪಾಠ ಹೇಳಿದ ಗುರುಗಳು ಗರುಡ ದೇವರು. ಗರುಡ ದೇವರ ಹತ್ರ ಪುಸ್ತಕ ಹಿಡ್ಕೊಂಡು ಅಧ್ಯಯನ ಮಾಡಿದ್ದಾರೆ ನಮ್ಮ ಜಯತೀರ್ಥರು, ಅಂಥ ವಿರಕ್ತರು. ಆದರೆ ಅವರಿಗೂ ಒಂದು ಸಲ ಬಂತು, ನಾನು ಹೊತ್ತಿದ್ದೇನೆ. ಆವಾಗ ದೇವರು ನೋಡಿದರಂತೆ, ಓಹೋ ನೀನು ಹೊತ್ತಿದ್ದೇನಪ್ಪ ಅಂತ ಭಾರ ಜಾಸ್ತಿ ಮಾಡಿದ ಕೂಡಲೇ ಗರುಡ ದೇವರು ಕಡೆಗೆ ಬಿದ್ದರಂತೆ, ಸ್ವಾಮಿ ಇದೇನು ನೀನೇ ಅಲ್ಲಯ್ಯ ಹೊರಿಯೋದು. ಹಾ ಸ್ವಾಮಿ ತಪ್ಪಾಯಿತು. ಅಂದ್ರೆ ಏನು, ಗರುಡ ದೇವರಲ್ಲಿ ಗರುಡ ದೇವ ಆಕೃತಿಯಲ್ಲಿ ಇದ್ದುಕೊಂಡು ಗರುಡ ದೇವರನ್ನೇ ಹೊತ್ತಂಥ ಗರುಡನಾಮಕ ಭಗವಂತ ಏನಿದ್ದಾನಲ್ಲ ಆತನ ಹೆಗಲ ಮೇಲೆ ದೇವರು ಕೂತಿದ್ದಾನೆ. ಅಂದ್ರೆ ದೇವರು ತನ್ನದೇ ಆಕೃತಿಯ ಹೆಗಲ ಮೇಲೆ ತಾನು ಕೂತಿದ್ದಾನೆ ಎಂಬ ವಿಶೇಷ ಅರ್ಥವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ನಾವು ಈ ಚಿಂತನೆ ಬಿಟ್ಟರೆ ಬೇರೊಂದು ಗತಿ ಇಲ್ಲ. ಸುಮ್ಮನೆ ಏನೋ ಹೋಗ್ಬೇಕು ಅಂದ್ರೆ ಹೋಗ್ಬೋದು, ಇಲ್ಲ ಅಂದಿಲ್ಲ, ಹೌದ್ ತಾನೆ. ನ್ಯಸ್ತಾಂಗ್ರಿ ಪದ್ಮ, ಪತಗೇಂದ್ರ ಪೃಷ್ಠೆ. ಪತಗೇಂದ್ರ ಯಾರು? ಹಾಗಾದರೆ ಗರುಡ ದೇವರಲ್ಲಿ ರಾಘವೇಂದ್ರರೆಂಬ ರೂಪಾವತಾರನಾಗಿ, ರಾಘವೇಂದ್ರರೆಂಬ ನಾಮವಿರಿಸಿಕೊಂಡು, ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿ ಜೀವ, ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಅಂತ ಆತ ಎಲ್ಲ ಕಡೆ ಇದ್ದಾನೆ. ಹಾಂ, ಇನ್ನು ಹೇಗಿದ್ದಾನೆ? ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ದರಾರಿ ಚರ್ಮಾಸಿ ಗದೇಠು ಚಾಪ ಪಾಶಾನ್. ಹಾ, ದರ ಅರಿ, ಮೊದಲು ದರ ಅಂದರೆ ಶಂಖ ಹಿಡ್ಕೊಂಡಿದ್ದಾನೆ, ಈ ಕೈಯಲ್ಲಿ ಚಕ್ರ ಹಿಡ್ಕೊಂಡಿದ್ದಾನೆ. ಶಂಖ ಚಕ್ರ ದರಾರಿ, ಬಹಳ ಕಡೆ ಇದು ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ಕೈಯಲ್ಲಿ ಚಕ್ರ, ಈ ಕೈಯಲ್ಲಿ ಶಂಖ ಹಿಡ್ಕೊಳ್ತಾನೆ, ಹೌದಲ್ವೋ? ಬಲಗೈಯಲ್ಲಿ ವಿಶೇಷವಾಗಿ ಶಂಖ, ಎಡಗೈಯಲ್ಲಿ ಚಕ್ರ. ಆದರೆ ಕೆಲವು ಕಡೆ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ ಹಿಡಿದದ್ದು ಉಂಟು. ಇಲ್ಲಿ ಈ ರೂಪ ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಚಕ್ರ, ಏನಿದರ್ಥ? ಏನ್ ಬೇಕಾದ್ರೂ ಹಿಡ್ಕೊಳ್ಳಿ, ನಮ್ಗೇನು ಅಂತ ನಾವು ಪರಮ ವಿರಕ್ತರು ಹೋಗ್ತಾನೆ. ಅದಕ್ಕೆ ಹೇಳಿದ್ರು, ಶಂಖ ಯಾವುದಕ್ಕೆ ದ್ಯೋತಕ ನೋಡಿ? ಚೇಷ್ಟೆಗಳೇ ಇಲ್ಲದೆ ನಿಂತು ಬಿಟ್ಟಿದ್ರು, ಏನು ಕದಲ್ತಾ ಇಲ್ಲ, ದೇವರನ್ನೇ ನೋಡ್ತಾ ಇದ್ದಾರೆ ಧ್ರುವರಾಜರು. ಅಂಥವರ ಕೆನ್ನೆಗೆ ಸ್ಪರ್ಶ ಆಗಿದ್ದೇ ಶಂಖ. ಏನು ಅದ್ಭುತವಾದ ಜ್ಞಾನ, ಹೌದಾ? ಅಂದರೆ ಶಂಖ ಯಾವುದಕ್ಕೆ? ಲಕ್ಷ್ಮೀದೇವಿ ಸನ್ನಿಧಾನ, ವೇದಾಭಿಮಾನಿನಿ, ಇವೆಲ್ಲ ವೇದಗಳು ಶಂಖದಲ್ಲಿ ಧ್ವನಿಯಲ್ಲಿ ಬರ್ತಾ ಇದೆ, ಹೌದಾ? ಹಾಗಾದರೆ ಮೊದಲು ಕೈಯಲ್ಲಿ ಯಾವ್ದು ಹಿಡ್ಕೊಂಡಿದ್ದಾನೆ ಅಂದರೆ, ಹಾ, ಶಂಖ ಹಿಡ್ಕೊಂಡಿದ್ದಾನೆ ಅಂದರೆ ಅರ್ಥ ಏನು? ಭಕ್ತರಿಗೆ ಜ್ಞಾನವನ್ನು ಕೊಡತಾನೆ. ಜ್ಞಾನ ಕೊಡುವ ಪ್ರಧಾನವಾಗಿ ಫಸ್ಟ್ ಭಗವಂತ ಜ್ಞಾನ ಕೊಡಲಿಕ್ಕಿದ್ದಾನೆ. ನೆಕ್ಸ್ಟ್ ಚಕ್ರ. ಚಕ್ರ ಏನು ಮಾಡುತ್ತೆ? ಕತ್ತರಿಸುತ್ತೆ. ಜ್ಞಾನ ಕೊಟ್ಟು ಜ್ಞಾನದ ಮೂಲಕ ನಮ್ಮ ಎಲ್ಲ ಪಾಪಗಳನ್ನು, ಅಜ್ಞಾನವನ್ನು ಎಲ್ಲವನ್ನು ಕತ್ತರಿಸಲಿಕ್ಕೆ ಶಂಖ ಚಕ್ರ ಹಿಡ್ಕೊಂಡಿದ್ದಾನೆ. ದರಾರಿ ಅಲ್ಲೂ, ಮತ್ತು ಈ ಆಯುಧಗಳೇನು ಹೇಳ್ತಾ ಇದ್ದಾರಲ್ವಾ, ಅಲ್ಲೆಲ್ಲ ಕಡೆ ಚಿಂತನೆ ಬರಬೇಕಾಗಿದ್ದಿಷ್ಟೇ. ಇವನ ಆಯುಧಗಳೆಲ್ಲ ಇವನದ್ದೇ ರೂಪ, ಇವನದ್ದೇ ವಿಶ್ವ ತೈಜ. ಎಂಟು ಆಯುಧಗಳಿವೆ ಇಲ್ಲಿ, ಎಂಟು ಆಯುಧಗಳಿವೆ. ಅಲ್ಲಿ ನಮಗೆ ಷೋಡಶಿಯಲ್ಲಿ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ನಾಲ್ಕು ಆಯುಧಗಳ ಪರಿಚಯ ಮಾಡಿಕೊಟ್ಟು, ಚಕ್ರ, ಶಂಖ, ಗದ, ಪದ್ಮ ಅಂತ. ಅಲ್ಲಿ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ರೂಪಗಳಿಂದ ಏರ್ಪಟ್ಟದ್ದು ಆ ಶಂಖ ಚಕ್ರಾದಿಗಳು. ಅಂದರೆ ಆ ಶಂಖ ಚಕ್ರಾದಿಗಳೆಲ್ಲ ಅವನದ್ದೇ ರೂಪ. ನಂತರ ಮೇಲೆ ಲಕ್ಷ್ಮೀದೇವಿ ಇವರೆಲ್ಲರೂ ಬಂದು ಕೂತದ್ದು. ಹಾಗಾದ್ರೆ ಇಲ್ಲಿ ಎಂಟವಲ್ಲ, ಎಂಟಲ್ಲಿ ಏನು ಚಿಂತನೆ ಮಾಡಬೇಕಪ್ಪ ಅಂತ ಮತ್ತು ಪ್ರಶ್ನೆ. ಅವಾಗ ಹೇಳ್ತಾರೆ, ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಮುಗಿತು, ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ, ಎಂಟು ರೂಪಗಳಿಂದ ಎಂಟು ಆಯುಧಗಳು ತಯಾರಾಗಿವೆ. ಆ ಎಂಟು ಆಯುಧಗಳು ಎಂಟು ರೂಪಗಳಿಂದ ತಯಾರಾದರೆ ಆ ತನ್ನದೇ ಆದ ರೂಪಗಳಿಂದ ಕೂಡಿದ ಆಯುಧಗಳನ್ನು ತಾನು ಧಾರಣೆ ಮಾಡಿದ್ದಾನೆ. ದರಾರಿ, ಆ ಬಲಗೈಯಲ್ಲಿ ಶಂಖ, ಇಲ್ಲಿ ಚಕ್ರ. ಇನ್ನ ಚರ್ಮಾಸಿ, ಚರ್ಮ ಅಂದ್ರೆ ಮೊದಲು ಯಾವುದು? ಗುರಾಣಿ, ಶೀಲ್ಡ್, ಅದು ಹಿಡ್ಕೊಂಡಿದ್ದಾನೆ. ನೆಕ್ಸ್ಟ್ ಮೇಲಿಂದ ಎಂಟು ಕೈ ಅಂತ ಹೇಳಿದರೆ ನಾಲ್ಕು ಈಚೆ, ನಾಲ್ಕು ಈಚೆ. ಸೆಟ್ ನೋಡಿದಾಗ ಮೊದಲನೇ ಸೆಟ್ಟಲ್ಲಿ ಶಂಖ ಚಕ್ರ, ಎರಡನೇ ಸೆಟ್ಟಲ್ಲಿ ಗುರಾಣಿ ಶೀಲ್ಡ್, ನಂತರ ಈ ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ. ಸಾಮಾನ್ಯ ನೋಡಿ ಎಲ್ಲಾದರೂ ಈ ಖಡ್ಗ ಹಿಡ್ಕೊಂಡು ಗುರಾಣಿ ಶೀಲ್ಡ್ ಹಿಡ್ಕೊಂಡು ಯುದ್ಧ ಮಾಡುವವರು ಬೇಕಾದ್ರೂ ನೆಟ್ಟಲ್ಲಿ ಸರ್ಚ್ ಮಾಡಿ ಎಲ್ಲ ಕಡೆ ನೋಡಿ, ಹೇಗಿರುತ್ತೆ ಆ ವಿದ್ಯೆ ಯುದ್ಧ ಮಾಡೋರು ನೋಡಿ. ಅವರು ಬಲಗೈಯಿಂದ ಖಡ್ಗ ಹಿಡಿತಾರೆ, ಬಲಗೈಯಿಂದ ಖಡ್ಗ ಹಿಡಿತಾರೆ, ಎಡಗೈಯಿಂದ ಅಲ್ಲ. ನಾನಿಲ್ಲಿ ಎಡಗೈ ನಿಮಗೆ ಬಲಗೈ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಈ ಯೂಟ್ಯೂಬಲ್ಲಿ ರಿಸೆಂಬ್ಲೆನ್ಸ್ ಡಿಫರೆಂಟ್ ಆಗಿರುತ್ತೆ. ಇವಾಗ ನೋಡಿ, ನಾನಿದು ಎಡಗೈ, ನನಗೆ ನಿಮ್ಗೆ ಕಾಣಿಸ್ತಾ ಇರೋದು ಬಲಗೈ, ಹೌದಾ? ಆ ಥರ ಅರ್ಥ ಮಾಡಿಕೊಳ್ಳಿ. ಒಟ್ಟಾರೆ ಅಲ್ಲಿ ಬಲಗೈಯಿಂದ ಖಡ್ಗ ಹಿಡಿತಾರೆ ಬಡಿಲಿಕ್ಕಾಗಿ, ಎಡಗೈಯಿಂದ ಅಡ್ಡಿ ಮಾಡ್ತಾರೆ, ಇನ್ನೊಬ್ಬರು ಬಡದದ್ದನ್ನು ಅಡ್ಡಿ ಮಾಡ್ತಾರೆ. ಇದು ನ್ಯಾಚುರಲ್ ಪ್ರಾಸೆಸ್. ಆದರೆ ದೇವರು ಹೇಗಿಟ್ಟಿದ್ದಾನೆ ಇಲ್ಲಿ ಅಂದರೆ, ಮೊದಲು ಚರ್ಮ ಹಿಡಿದಿದ್ದಾನೆ ಬಲಗೈಯಲ್ಲಿ, ಬಲಗೈಯಲ್ಲಿ ಗುರಾಣಿ ಹಿಡಿದಿದ್ದಾನೆ, ನಂತರ ಎಡಗೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾನೆ. ಅದ ಇದೇನು ವ್ಯತ್ಯಾಸ ಇದೆಯಾ ಏನು? ದೇವ ನೋಡಿಸ್ಲಿಕ್ಕೆ ನೋಡಿದ ಏನಂತ, ನಿಮ್ಮಲ್ಲಿ ಬಲಗೈ ಸಾಮಾನ್ಯ ಪ್ರಬಲವಾದ ಪ್ರಹಾರಕ್ಕೆಲ್ಲ ಬಲಗೈ, ಎಡಗೈಯಿಂದ ಅಷ್ಟು ಇರಲ್ಲ, ಓನ್ಲಿ ಲೆಫ್ಟ್ ಹ್ಯಾಂಡರ್ಸ್ ಮಾತ್ರ ಅದು ಎಡಗೈ, ಮಿಕ್ಕವರಿಗೆ ಬಲಗೈ ಇದ್ದಷ್ಟು ಎಡಗೈ ಬರಲ್ಲ. ಅದಕ್ಕೆ ಎಡಗೈಯಿಂದ ರಕ್ಷಣೆ ಮಾಡ್ಕೋಬಹುದು ಹೀಗೆ ಹಿಡ್ಕೊಂಡು, ಬಲಗೈಯಿಂದ ಬಡಿಯೋದಿರುತ್ತೆ. ನಿಮಗದು ನಂಗಲ್ಲ, ನಂಗೆ ಎರಡೂ ಕೈ ಒಂದೇ. ಯಾಕೆ? ನಾನೇ ನನ್ನ ಕೈ, ನಿಮಗೆ ನಿಮ್ಮ ಕೈ ಬೇರೆ, ನೀವು ಬೇರೆ, ನಾನು ಬೇರೆ ಅಲ್ಲ. ನನ್ನ ಅವಯವಗಳಿಗೆ ಭೇದವಿಲ್ಲ ಅಂತ ಹೇಳಲಿಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ. ಚರ್ಮಾಸಿ, ಇಲ್ಲಿ ವಿಶೇಷವಾಗಿ ಗುರಾಣಿ ಹಿಡಿದಿದ್ದಾನೆ, ಇಲ್ಲಿ ವಿಶೇಷವಾಗಿ ಖಡ್ಗವನ್ನು ಹಿಡಿದಿದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗದೇಶು ಚಾಪ ಪಾಶಾನ್ ದಧಾನ. ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ನ ಮೂರನೇ ಸೆಟ್ ಕೈ, ಅದರಲ್ಲಿ ಗದೆಯನ್ನು ಹಿಡ್ಕೊಂಡಿದ್ದಾನೆ, ಬಲಗೈಯಲ್ಲಿ ಗದೆ ಹಿಡಿದಿದ್ದಾನೆ, ಎಡಗೈಯಲ್ಲಿ ವಿಶೇಷವಾಗಿರತಕ್ಕಂಥ ಈಶು ಅಂತ ಹೇಳ್ತಾ ಇದ್ದಾರೆ. ಈಶು ಅಂದ್ರೆ ಬಾಣ. ಅದಕ್ಕೆ ಹೇಳ್ತಾರೆ ಗದೆ ಅದು ವಿಶೇಷವಾಗಿ ವಾಯುದೇವರೇ ಅಭಿಮಾನಿಯರಾಗಿದ್ದಾರೆ. ಬಾಣ ಅದಕ್ಕೆ ಮಾರ್ಗಣ ಅಂತ ಹೇಳ್ತಾರೆ, ಹೌದಾ? ಅಂದ್ರೆ ಮಾರ್ಗಣ ಅಂದ್ರೆ ಎಂದರ್ಥ, ಹುಡುಕ್ತಾ ಹುಡುಕ್ತಾ ಮುಂದೆ ಮುಂದೆ ಮುಂದಕ್ಕೆ ಹೋಗುವುದಾದ್ರಿಂದ ಮಾರ್ಗಣ ಅಂತ ಹೆಸರು. ಅದಕ್ಕೆ ಹೇಳ್ತಾರೆ ದೇವರ ಬಾಣ ಯಾರು ಅಂದ್ರೆ ವಾಯುದೇವರೇ. ಗದೆಯಲ್ಲೂ ವಾಯುದೇವರೇ, ಬಾಣದಲ್ಲೂ ವಾಯುದೇವರೇ. ಆ ಥರ ನಿಂತಿದ್ದಾರೆ ವಿಶೇಷವಾಗಿ ಕೌಮೋದಕಿ ಗದಾ, ನಂತರ ಬಾಣ. ಖಡ್ಗದ ಹೆಸರು ನಂದಕ ಅಂತ ಖಡ್ಗ. ನಂತರ ವಿಶೇಷವಾಗಿರತಕ್ಕಂಥ ಚಾಪ ಪಾಶಾನ್, ಇನ್ನೊಂದು ಕೆಳಗಿನ ಕೈಯಲ್ಲಿ, ಎರಡು ಕೈಯಲ್ಲಿ ವಿಶೇಷವಾಗಿರತಕ್ಕಂಥ ಚಾಪ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ. ಇನ್ನ ವಿಶೇಷವಾಗಿ ಈ ಕಡೆ ಕೈಯಲ್ಲಿ ಪಾಶವನ್ನ ಹಿಡ್ಕೊಂಡಿದ್ದಾನೆ. ಏನೋ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ. ಹೌದು, ಏನು? ಒಂದು ಕೈಯಲ್ಲಿ ಬಿಲ್ ಹಿಡ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಆದ ತಕ್ಕಂತ ಕೈಯಲ್ಲಿ ಬಾಣ ಹಿಡ್ಕೋಬೇಕಲ್ಲ. ಬಿಲ್ಲು ಬಾಣ ಕರೆಕ್ಟ್ ಇರ್ಬೇಕಪ್ಪ ಪಟ್ಟನ್ ಬಿಡ್ಲಿಕ್ಕೆ. ಇಲ್ಲೇನಾಗಿದೆ, ವಿಶೇಷವಾಗಿರ್ತಕ್ಕಂತ ಮೇಲ್ಗೈಯಲ್ಲಿ ಬಿಲ್ ಹಿಡ್ಕೊಂಡಿದ್ದಾನಾತ, ಕೆಳಗೈಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮೇಲ್ಗೈಯಲ್ಲಿ ಬಾಣ ಹಿಡ್ಕೊಂಡಿದ್ದಾನೆ, ಕೆಳಗೆ ಬಿಲ್ ಹಿಡ್ಕೊಂಡಿದ್ದಾನೆ. ಅದಕ್ಕೆ ಏನು ಚಾಪ ಪಾಶ, ಈ ಬಳಗಡೆ ಕೈಯಲ್ಲಿ ಬಿಲ್ಲು, ನಂತರ ಪಾಶ ಹಿಡ್ಕೊಂಡಿದ್ದಾನೆ, ಮೇಲ್ಗಡೆ ಬಾಣ ಹೋಯ್ತಲ್ಲ. ಅಂದರೆ ನನಗೆ ಯಾವ ಕೈಯಿಂದ ಏನು ಬೇಕಾದರೂ ಮಾಡಬಲ್ಲೆ. ಅಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ನಿಮಗೆ ಬಾಣ ಬಿಡಬೇಕಾದರೆ ಬಿಲ್ಲೇ ಇರಬೇಕು, ಅದಕ್ಕೆ ಸಂಧಾನ ಮಾಡಿಯೇ ಬಿಡಬೇಕು. ನಂದು ಹಾಗಲ್ಲ, ಬರೇ ಬಾಣ ಬಿಟ್ಟರೆ ಸಾಕು, ಬಿಲ್ಲಿಲ್ಲದೇನೆ ಬಿಲ್ಲಿಂದ ಬಿಟ್ಟಿದಂತೆ ವೇಗವಾಗಿ ಹೋಗುತ್ತೆ. ಯಾಕೆ? ನಿಮಗೆ ಬಾಣ ಬೇರೆ, ನೀವು ಬೇರೆ. ನೀವು ಬೇರೆ ಬಾಣ ಬೇರೆ, ಬಿಡ್ಲಿಕ್ಕೆ ಒಂದು ಬೇಕು. ನಲ್ಲಿ ಹಾಗಲ್ಲ, ಬಾಣ ನಾನೇ, ನಾನೇ ಹೊರಡೋ ಕಾಲಕ್ಕೆ ಮತ್ತೆ ಇನ್ನೊಂದು ಬಿಲ್ ನಂಗೆ ಯಾಕೆ, ನಾನೇ ಹೊರಡತ್ತೇನೆ. ಅಲ್ಲ ಮತ್ತೆ ಬಿಲ್ ಯಾಕೆ ಹಿಡ್ಕೊಂಡ್ಯಪ್ಪ ಹಾಗಾದ್ರೆ? ಹೇಳ್ತಾರೆ, ಅಯ್ಯ ಆ ಬಿಲ್ಲು ನಾನೇನಯ್ಯ, ಬಿಲ್ಲಿಗೆ ಬಾಣ ಬೇಕಾಗಿಲ್ಲ, ಬಿಲ್ಲೇ ಕೊಂದು ಬಿಡುತ್ತೆ, ಬಿಲ್ಲೇ ಕೊಲ್ಲುತ್ತೆ, ಬಿಲ್ಲೇ ಆಯುಧ. ಪದ್ಮವೇ ಆಯುಧ ಆದಾಗ ಬಿಲ್ಲ ಆಯುಧ ಆಗಲ್ಲೇನು? ಆ ರೀತಿಯಲ್ಲಿ ಭಗವಂತ ಆ ಧಾರಣೆ ಮಾಡೋ ವಿನ್ಯಾಸದಲ್ಲಿ ಅಪರೂಪದ ವಿಷಯಗಳನ್ನ ಸ್ವಾಮಿ ತಿಳಿಸ್ತಾ ಇದ್ದಾನೆ. ನೋಡಿ ಎಷ್ಟು ವಿಷಯಗಳಿವೆ, ನಾವು ಆಲೋಚನೆ ಮಾಡಲೇ ಇರಲಿ. ಇದೇನು ವ್ಯತ್ಯಾಸವಾಗಿ ಹಿಡಿದ್ನಲ್ಲ, ಮೇಲಿನ ಕೈಯಲ್ಲಿ ಬಾಣ ಹಿಡಿದಿದ್ದಾನೆ, ಕೆಳಗಿನ ಕೈಯಲ್ಲಿ ಬಿಲ್ ಹಿಡಿದಿದ್ದಾನೆ, ಇನ್ನ ಪಾಶ ಹಿಡ್ಕೊಂಡಿದ್ದಾನೆ. ಸರಿ, ಪಾಶ ಯಾವ ಕೈಯಲ್ಲಿ ಹಿಡ್ಕೊಳ್ಳಿ, ಪಾಶದ ಕೆಲಸ ಒಂದೇ, ಅದಕ್ಕೆ ಎರಡೆರಡು ಬೇಕಾಗಿಲ್ಲ. ಈ ಬಿಲ್ಲು ಬಾಣಗಳು ಎರಡು ಕೈ ಹೀಗಿರ್ಬೇಕು ನಮಗೆ, ನಿಮ್ಗಲ್ಲ. ಅಂದು ನಿಮಗದು ದೇವರಿಗಲ್ಲ ಅಂತ ತೋರಲಿಕ್ಕೆ ಅದ್ಭುತವಾಗಿ ಎಂಟನ್ನ ಧಾರಣೆ ಮಾಡಿದ್ದಾನೆ. ಅಲ್ಲಿ ತೋರತಾ ಇದ್ದಾನೆ, ಒಂದೊಂದು ಆಯುಧದಿಂದ, ಒಂದೊಂದು ಆಯುಧದಿಂದ ಭಗವಂತ ಒಂದೊಂದನ್ನು ಕೊಡತಾ ಇದ್ದಾನೆ. ಹೇಳತಾ ಇದ್ದಾರೆ, ದರಾರಿ ಚರಮಾಸಿ ಗದೇಶು ಚಾಪ ಪಾಶಾನ್ ದಧಾನಃ ಅಷ್ಟಗುಣ. ಎಂಟು ಗುಣ ಇರತಕ್ಕಂಥವನು ಅಂದ್ರೆ ಏನಂತ, ಎಂಟು ಗುಣ ಅಂದ್ರೆ ಅನಂತ ಕಲ್ಯಾಣ ಗುಣ ಅಂದ್ರೆ ಎಂಟು ಕಾರ್ಯ ಮಾಡತಕ್ಕಂಥವ ಅಂದ್ರೇನು, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಇವುಗಳನ್ನ ಆಯುಧಗಳಿಂದ ತೋರ್ತಾ ಇದ್ದಾನೆ. ನಾನು ಎಂಟನ್ನ ಕೊಡ್ತೇನೆ ಅಂತ ಹೇಳಲಿಕ್ಕೆ ಎಂಟು ಹಿಡ್ಕೊಂಡು ಬಂದ. ವಿಶೇಷವಾದ ಅಂಥ ಅಷ್ಟಗುಣ ಅಷ್ಟಬಾಹು ಶ್ರೀಹರಿಹಿ, ಮುಂದೇನು, ಮಮ ನನಗೆ ಸರ್ವರಕ್ಷಾಂ ವಿದಧ್ಯಾತ್, ಎಲ್ಲ ರೀತಿಯಾದ ರಕ್ಷಣೆಯನ್ನು ನನಗೆ ಕೊಡಲಿ. ಸರ್ವರಕ್ಷಾಂ ಅಂದರೆ ಎಲ್ಲ ರೂಪಗಳಿಂದ ನನ್ನನ್ನು ರಕ್ಷಣೆ ಮಾಡಲಿ, ಎಲ್ಲ ರೀತಿಯಾದ ರಕ್ಷಣೆಯನ್ನು ನನಗೆ ಮಾಡಲಿ ಅಂತ ವಿಶೇಷವಾಗಿ ಆ ಭಗವಂತ ನನ್ನ ಬಿಂಬಮೂರ್ತಿಯೇ ಅನೇಕ ರೂಪಗಳಿಂದ ರಕ್ಷಣೆ ಮಾಡಲಿ. ಈತ ಬಿಂಬಮೂರ್ತಿ ಹೇಗಿದ್ದಾನೆ ಇದು ಚಿತ್ರಣೆ ಕೊಟ್ಟರು. ಅದರಲ್ಲೂ ಬಿಂಬನಲ್ಲಿ ಜೀವನ ಸ್ವರೂಪ ದೇಹದಲ್ಲಿ ಇರತಕ್ಕಂಥವ ಸೂಕ್ಷ್ಮ ಬಿಂಬ, ಪರಮ ಸೂಕ್ಷ್ಮ ಬಿಂಬ, ಸ್ಥೂಲ ದೇಹದಲ್ಲಿರುವವ ಸ್ಥೂಲ ಬಿಂಬ, ಸ್ಥೂಲ ಬಿಂಬ. ಅದರಲ್ಲೂ ಕೂಡ ಸ್ಥೂಲ ಬಿಂಬ ಸೂಕ್ಷ್ಮ ಬಿಂಬ ಯಾವುದು ಪ್ರಧಾನವಾಗಿ ಅಂದರೆ ಅನಿರುದ್ಧ ದೇಹದಲ್ಲಿರೋದು. ನಂತರ ಇನ್ಕ್ರೀಸ್, ಇನ್ನೂ ಸೂಕ್ಷ್ಮ ಬಿಂಬ ಯಾವುದು, ಸೂಕ್ಷ್ಮತರ ಬಿಂಬ ಅಂದರೆ ವಿಶೇಷವಾಗಿ ಲಿಂಗ ದೇಹದಲ್ಲಿರೋದು. ಸ್ವರೂಪ ದೇಹದಲ್ಲಿರೋದು ಸೂಕ್ಷ್ಮತಮ ಬಿಂಬ, ಸೂಕ್ಷ್ಮತಮ ಬಿಂಬ ಸೂಕ್ಷ್ಮತರ ಬಿಂಬ ಸೂಕ್ಷ್ಮ ಬಿಂಬ ಸ್ಥೂಲ ಬಿಂಬ ಅಂತ ಎಲ್ಲವೂ ಒಂದೇ ಥರ ಇರತಕ್ಕ ರೂಪಗಳು, ಜೀವಾಕಾರ ರೂಪಗಳೇ, ಎಲ್ಲವೂ ಜೀವಾಕಾರ ರೂಪಗಳೇ. ಸ್ಥೂಲ ಬಿಂಬ ದೊಡ್ಡದು, ನಂತರದಲ್ಲ ಚಿಕ್ಕ 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 ಚಿಕ್ಕದು, ಒಂದೇ ಥರ ಇರತಕ್ಕ ಜೀವಾಕಾರ ರೂಪಗಳೇ ಅಗ್ರೇಶ. ಹಾ, ಆ ರೂಪಗಳಿಗೆ ಹೆಸರು ಬೇರೆ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ನಾಲ್ಕು ರೂಪಗಳಿಂದ ಹೇಳ್ತಾರೆ. ತನು ಚತುಷ್ಟಯದುರು ನಾರಾಯಣನು ಹೃತ್ಕಮಲಕ್ಯ ಸಿಂಹಾಸನದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾಸಕ್ತ ಸುರರೊಳ ಗಣವರತ ನೆಲವು ನೆಲೆಸಿದ್ದು ಸೇವೆಯ ಗೊಂಬನವರಂತೆ ಅಂತ ನಾಲ್ಕು ದೇಹಗಳಲ್ಲಿ ಬಿಂಬನಾಗಿದ್ದಾನೆ. ಅವನು ಜೀವಾಕಾರ ಮೂರ್ತಿಯೇ, ಹೆಸರುಗಳು ಮಾತ್ರ ಬೇರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಅದಕ್ಕೆ ಅನಿರುದ್ಧಾದಿ ಅಂದ್ರೆ ಅನಿರುದ್ಧ ಮೊದಲಾದ, ಮೊದಲು ಎಲ್ಲಿ ತಗೋಬೇಕು, ಸ್ಟಾರ್ಟ್ ಎಲ್ಲಿಂದ, ಆರಿಜಿನ್ ಜೀವನ ಸ್ವರೂಪ ದೇಹ, ಅಲ್ಲಿಂದ ಎಲ್ಲ. ಅದಕ್ಕೆ ಸ್ವರೂಪ ದೇಹದಲ್ಲಿ ಅನಿರುದ್ಧ, ನಂತರ ಪ್ರದ್ಯುಮ್ನ, ನಂತರ ಸಂಕರ್ಷಣ, ನಂತರ ವಾಸುದೇವ. ಇಲ್ಲ, ಅಲ್ಲಿ ಬೇರೆ ಪುಸ್ತಕದಲ್ಲಿ ಬೇರೆ ಹೇಳಿದಾರಲ್ವಾ, ಹಾಗೂ ತಗೊಳ್ಳಿ. ಅದಕ್ಕೇನಂತೆ, ಅವನೇ ಇಲ್ಲಿದ್ದಾನೆ, ಇವನೇ ಅಲ್ಲಿದ್ದಾನೆ, ಹೌದ್ ತಾನೆ? ಆದರೆ ಅನಿರುದ್ಧ ಆದಿ ರೂಪಗಳು, ಅನಿರುದ್ಧಾದಿ ಅಂದ್ರೆ ಅನಿರುದ್ಧ ಮೊದಲಾದ್ದು. ಮೊದಲು ಅಂತ ಹೇಳಿದ್ರೆ ಯಾವುದು? ಇಡೀ ದೇಹಗಳಿಗೆ ಆರಿಜಿನ್ ಎಲ್ಲಿ ಅಂದ್ರೆ ವಿಶೇಷವಾಗಿ ಪೂರ್ಣವಾಗಿರತಕ್ಕಂಥ ಸ್ವರೂಪ ದೇಹ. ಆ ರೀತಿಯಲ್ಲಿ ನಮ್ಮ ಸ್ವರೂಪ ಲಿಂಗ ನಂತರ ವಿಶೇಷವಾಗಿರತಕ್ಕಂಥ ಅನಿರುದ್ಧ ದೇಹ ಸ್ಥೂಲ ದೇಹದಲ್ಲಿ ಈ ಎಂಟು ಬಾಹುಗಳಿಂದ ಎಂಟು ಆಯುಧಗಳನ್ನು ಧಾರಣೆ ಮಾಡಿ ಗರುಡದೇವರ ಮೇಲೆ ಏರಿರುವ ರೂಪ ಚಿಂತನೆ ಮಾಡಿ ಅವಾಗ ಮತ್ತು ಸಂಶಯಗಳು ಬಂದ್ಬಿಡುತ್ತೆ. ಅಲ್ಲ ರೀ, ಸ್ವರೂಪ ದೇಹದಲ್ಲಿ ಗರುಡಾದಿ ದೇವತೆಗಳಿಗೆ ಪ್ರವೇಶವಿಲ್ಲಲ್ಲ. ಅದಕ್ಕೆ ದಾಸರಾಯರು ಹರಿಕಥಾಮೃತ ಆದರೂ ಹೇಳಿದರು, ಪವನ ಸ್ವರೂಪ ದೇಹದಲ್ಲಿ ಗರುಡ ಭವಾದಿ ನಾಮದಲ್ಲಿ ಪ ಅಂತ, ಗರುಡ ವಾಹನ ಅಂತ ಸ್ವರೂಪ ದೇಹಲ್ಲಿದ್ದರೆ ಆ ಗರುಡ ಯಾರು ಗೊತ್ತಾ? ಅಂದರೆ ವಾಯುದೇವರೇ ಗರುಡಾಕೃತಿಯಲ್ಲಿ ಭಗವಂತನನ್ನು ಹೊತ್ತಿದ್ದಾರೆ ಅಂತ ಅರ್ಥ. ಆ ರೀತಿಯಲ್ಲಿ ಲಿಂಗ ದೇಹದಲ್ಲಿ ವಿಶೇಷವಾಗಿ ನಾಲ್ಕು ಜನಕ್ಕೆ ಪ್ರವೇಶ, ಮಿಕ್ಕವರಿಗಿಲ್ಲ. ಯಾರಿಗೆ? ವಿಶೇಷವಾಗಿರತಕ್ಕಂಥ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಗೆ ಮಾತ್ರ ಪ್ರವೇಶ. ಅನಿರುದ್ಧ ದೇಹದಲ್ಲಿ ಮಿಕ್ಕ ದೇವತೆಗಳು ಬರ್ತಾರೆ, ಬಂದರೂ ಅವರ ಕಾರ್ಯವಿಲ್ಲ. ಅಲ್ಲಿ ಭಾರತೀ ದೇವಿ ನಿಂತಿರ್ತಾಳೆ, ಗರುಡಾಕೃತಿಯಲ್ಲಿ ಭಾರತೀ ದೇವಿ ದೇವರನ್ನ, ಅಲ್ಲಿ ವಾಯುದೇವರು ಭಾರತೀ ದೇವಿ ಇಬ್ಬರು ಹೊತ್ತಿರ್ತಾರೆ ವಿಶೇಷವಾಗಿ. ನಂತರ ಸ್ವರೂಪ ದೇಹದಲ್ಲಿ, ನಮ್ಮ ಸ್ಥೂಲ ದೇಹದಲ್ಲಿ ಗರುಡ ದೇವರು ಬರ್ತಾರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಲಿಂಗದ ಅನಿರುದ್ಧ ದೇಹದಲ್ಲಿ ಭಾರತೀ ದೇವಿ ಮಾಡುವ ಕೆಲಸವನ್ನು ಹೇಳ್ತಾರೆ. ಗುಣತ್ರಯಾತ್ಮಕವಾದ ಲಿಂಗದೋಳು ಅಣುರೂಪಳಾಗಿ ತೋರಂಗ, ಮುಖ ಅನಿಲಾಂತರ್ಗತ ಪಾಂಡುರಂಗ, ಪಾದ ವನಜಯುಗಳ ಮತ್ತ ಭೃಂಗ ಳೆನಿಸಿ ತತ್ವ ಕಾರ್ಯ. ಅನಿರುದ್ಧ ದೇಹಸ್ಥ ಅನಿಮಿಷ ಅರುಳು ಪೊಕ್ಕು ದ್ವಿನವ ರೂಪದಿ ಮಳ್ಪೇ ಭಾರತಿ ಮಜ್ಜನನಿಯೇ ಭಾರತಿ. ಅನಿರುದ್ಧ ದೇಹದಲ್ಲಿ ಗರುಡದೇವರು ಇರ್ತಾರೆ, ಆದರೆ ಗರುಡಾಕೃತಿಯಲ್ಲಿ ಭಾರತೀ ದೇವಿ ನಿಂತು ಅವರ ಮೂಲಕ ಆ ಕಾರ್ಯವನ್ನು ಮಾಡಿಸ್ತಾ ಇರ್ತಾರೆ ಅಂತ. ವಿಶೇಷವಾಗಿ ಆ ಕಾರ್ಯ ತಾವು ಮಾಡ್ತಾಳೆ. ಅನಿರುದ್ಧ ದೇಹಸ್ಥ ಅನಿಮಿಷರಳು ಪೊಕ್ಕು ದಿನವ ರೂಪದಿ ಮಾಳ್ಪೆ ಅಂತ ಹೇಳ್ತಾರೆ. ಇನ್ನ ಹೇಳ್ತಾರೆ, ಆ ಅನಿರುದ್ಧ ದೇಹದಿಂದ ಸ್ಥೂಲ ದೇಹಕ್ಕೆ ಬಂದಿರತಕ್ಕಂತಹ ಎಲ್ಲ ದೇವತೆಗಳಿಗೆ ಅವರ ಚಟುವಟಿಕೆ ಎಲ್ಲ ಈ ಸ್ಥೂಲ ದೇಹದಲ್ಲಿ. ಆ ರೀತಿಯಲ್ಲಿ ನಾವು ಚಿಂತನೆ ಮಾಡ್ತಾ ಹೋಗಬೇಕು. ನಂತರ ಮುಂದಿನ ಶ್ಲೋಕ ನೋಡಿದರೆ, ಜಲೇಶು ಈ ಬಿಂಬರೂಪಿ ಭಗವಂತನೇ, ಇವನೇ ಸರ್ವತ್ರ ನನ್ನ ರಕ್ಷಣೆ ಮಾಡಲಿ. ಎಲ್ಲೆಲ್ಲಿ ಯಾವ ರೂಪದಿಂದ? ಇನ್ನು ಮುಂದೆ ಫಾಸ್ಟ್ ಆಗಿ ಹೋಗ್ತಾ ಬರುತ್ತೆ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಜಲೇಶು, ಜಲೆ ಅಂದ್ರೆ ಜಲೇಶು ಅಂದ್ರೆ, ಅಂದರೆ ಬಹುವಚನ ಬಂತು. ನಾನಾ ರೀತಿಯಾದ ಜಲಾಶಯಗಳು, ಸಮುದ್ರ ನಾನಾ ಕಡೆ ಇರುವಾಗ, ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್ ಮತ್ಸ್ಯಮೂರ್ತಿ ಮಾಂ ರಕ್ಷತು. ಜಲಚರ ಪ್ರಾಣಿಗಳಿಂದ, ಹಾಗೆ ವರುಣದೇವರ ಪಾಶದಿಂದ ಮತ್ಸ್ಯಮೂರ್ತಿ ನನ್ನನ್ನು ರಕ್ಷಣೆ ಮಾಡಲಿ. ಇಲ್ಲಿ ನೋಡಬೇಕಾಗಿದ್ದು ಜಲಚರ ಪ್ರಾಣಿಗಳಿಂದ ರಕ್ಷಣೆ ಮಾಡಲಿ, ಸರಿ, ವರುಣ ಪಾಶದಿಂದ ರಕ್ಷಣೆ ಮಾಡಲಿ ಅಂತ. ಯಾಕೆ? ವರುಣ ಪಾಶ ಅಂದರೆ ಕೀಲು ಕೀಲು ಹಿಡ್ಕೊಂಡು ಹೋಗುತ್ತೆ ವರುಣ ಪಾಶ ಅಂತ, ಅದರಿಂದ ರಕ್ಷಣೆ ಮಾಡಬೇಕಾಗಿದ್ದು ಮತ್ಸ್ಯಮೂರ್ತಿ ಅಂತ. ಅಂದ್ರೆ ವರುಣ ಪಾಶ ಅಂದ್ರೆ ಏನು ಗೊತ್ತಾ? ಆಕ್ಚುಲ್ ಆಗಿ ಅಂದರೆ ಈ ನೀರು, ನೀರು ಈ ಕೀಲುಗಳೆಲ್ಲ ಅಂದ್ರೆ ಜಾಯಿಂಟ್ಸ್ ಅಲ್ಲಿ ವಾಟರ್ ಎಲ್ಲ ತುಂಬಿಬಿಡುತ್ತೆ. ತುಂಬಿಬಿಟ್ಟು ಜಾಯಿಂಟ್ ಫ್ರೀ ಮೂಮೆಂಟ್ ಇಲ್ಲದೆ ಮಾಡಿಬಿಡುತ್ತೆ, ಸ್ಟಕ್ ಆಗುವಂತೆ ಮಾಡಿಬಿಡುತ್ತೆ. ಕೂತವ್ರು ಏಳ್ಲಿಕ್ಕಾಗಲ್ಲ, ಎದ್ರೆ ಕೂಡ್ಲಿಕ್ಕಾಗಲ್ಲ, ಹಾಗೇ ಇರಬೇಕು. ಅದು ವರುಣಪಾಶ. ಪ್ರಹ್ಲಾದರಾಜರನ್ನ ಎಲ್ಲಿ ಗುರುಕುಲದಲ್ಲಿ ವರುಣಪಾಶದಿಂದ ಕಟ್ಟರು ಅಂತ ಹೇಳ್ತಾರೆ, ಅದನ್ನ ಹೇಳ್ತಾರೆ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್. ಜಲಚರ ಪ್ರಾಣಿಗಳಿಂದ ಇವನೇ ರಕ್ಷಣೆ ಮಾಡಬೇಕು ನಂತರ ಅಲ್ಲಿ ಮತ್ತು ಚಿಂತನೆ ಬೇಕಲ್ಲಿ. ಏನದು ಅಂದರೆ, ಆ ಜಲಚರ ಪ್ರಾಣಿಗಳು ನಮಗೆ ತೊಂದರೆ ಕೊಡಲಿಕ್ಕೆ ಸ್ವತಂತ್ರ ಏನು ಅಲ್ಲ, ಅದು ಅಸ್ವತಂತ್ರ. ಅಂಥ ಕಾಲಕ್ಕೆ ಅದು ನಮ್ಮನ್ನು ಕೊಲ್ಲಲಿಕ್ಕೆ ಬರುವುದು ಅಂದರೆ ಅದರೊಳಗೂ ತತ್ವಾಭಿಮಾನಿ ದೇವತೆಗಳು, ಅದೊಂದು ಜೀವ ಸ್ವತಂತ್ರ, ತತ್ವಾಭಿಮಾನಿ ದೇವತೆಗಳು, ದೈತ್ಯರು, ಒಳಗೆ ದೇವರು, ಅವನ ಕಂಟ್ರೋಲ್. ಸೊ ಆ ಜಲಚರ ಪ್ರಾಣಿಗಳೆಂಬ ಗೊಂಬೆಗಳನ್ನು ಅದರ ಕರ್ಮಾನುಸಾರ, ನಮ್ಮ ಕರ್ಮಾನುಸಾರ ಒಂದಕ್ಕೊಂದು ಸಂಪರ್ಕ ಆಗುವಂತೆ ಮಾಡಿ ಅದರ ಮೂಲಕ ನಮಗೆ ಕಾಟ ಕೊಡತಾ ಇರೋದು ನಮ್ಮ ಹಿಂದಿನ ಕರ್ಮಾನುಸಾರ ದೇವರೇ. ಎಷ್ಟು ಚೆನ್ನಾಗಿದೆ! ಯಾವುದು ಕಾಟ ಕೊಡ್ಲಿಕ್ಕೆ ಬರ್ತಾ ಇದೆಯೋ ಅದರೊಳಗೆ ಅವನೇ ಕಾಟ ಕೊಡಿಸ್ತಾ ಇರೋದು. ಸ್ವತಂತ್ರವಾಗಿ ಕಾಟ ಕೊಡ್ಲಿಕ್ಕೆ ಆ ಪ್ರಾಣಿಗಳಿಗೂ ಆಗಲ್ಲ, ಮನುಷ್ಯರಿಗೂ ಆಗಲ್ಲ, ಯಾರಿಗೂ ಆಗಲ್ಲ. ಅಂಥ ಕಾಲಕ್ಕೆ ಕಾಟ ಕೊಡ್ತಾ ಇರೋದು ಅವನೇ ಅಲ್ವಾ ಅದರ ಮೂಲಕ? ಯಾಕೆ? ನಮ್ಮ ಕರ್ಮಾನುಸಾರ ಅದಕ್ಕೆ ಅವನ್ನ ಕೇಳ್ಕೊಂಡ್ರಾಯ್ತಲ್ಲ. ಈ ಬಿಂಬನೆ ನೋಡಿ ಎಷ್ಟು ಚೆನ್ನಾಗಿದೆ ಕನೆಕ್ಷನ್ ಇಲ್ಲಿ. ಈ ಬಿಂಬನೆ ಆ ಪ್ರಾಣಿಗಳಲ್ಲಿ ಇದ್ದಾನೆ, ಇವನೇ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದಾನೆ. ಸೊ ಅವನ ಕೇಳಿದೆ, ಅಯ್ಯೋ ಕರ್ಕೊಂಡ್ಬರ್ಬೇಡ, ಅಯ್ಯೋ ನಾನು ಯಾಕೆ ಕರ್ಕೊಂಡ್ಬರಲ್ಲ? ಯಾಕೆ? ನಿಂದೇ ಕರ್ಮ ಕೂತಿದೆ, ನಿನ್ ಕರ್ಮ ಕೂತಿರೋ ಕಾಲಕ್ಕೆ ನಾ ಕರ್ಕೊಂಡು ಬರ್ಬೇಕಲ್ಲ ಅಂತಾನೆ. ಅವಾಗ ಅಯ್ಯ ಮತ್ತೇನ್ ಮಾಡ್ಲಿ, ನಿನ್ನ ಕರ್ಮ ಹೋದರೆ ನಾನು ಕರ್ಕೊಂಡು ಬರಲ್ಲ, ಮತ್ತೆ ನನ್ನ ಕರ್ಮ ಹೋಗ್ಬೇಕಾದ್ರೆ ಏನ್ ಮಾಡ್ಲಿ? ಹೀಗೆ ಚಿಂತನೆ ಮಾಡು, ನನ್ನ ಚಿಂತನೆಯಿಂದಲೇನೆ ನಿನ್ನ ಕರ್ಮ ಹೋಗುತ್ತೆ, ಬೇರೆ ಗತಿ ಇಲ್ಲ. ನನ್ನ ಚಿಂತನೆಯಿಂದಲೇನೆ ನಿನಗೆ ಕರ್ಮ ಹೋಗಬೇಕು. ನನ್ನ ಚಿಂತನೆ ಮಾಡಿದ್ಯಾ, ನಾನೇ ಆ ಪ್ರಾಣಿಗಳಲ್ಲಿ ನಿನ್ನ ಕಡೆ ಕರ್ಕೊಂಡು ಬರದೆ ಬೇರೆ ಕಡೆ ಕರ್ಕೊಂಡು ಹೋಗ್ತೇನೆ ಇಷ್ಟೇ. ಹೌದಾ ಸ್ವಾಮಿ? ಹಾಗಾದರೆ ಈ ಜಲಚರ ಪ್ರಾಣಿಗಳಲ್ಲೂ ಅಷ್ಟೇ, ಚೇತನವಿದ್ದ ಜಲಚರ ಪ್ರಾಣಿಗಳಲ್ಲೂ ನೀನೇ ಕರ್ಕೊಂಡು ಬರೋದು, ಚೇತನವಿಲ್ಲದ ಜಡದಲ್ಲೂ ನೀನೇ ಕರ್ಕೊಂಡು ಬರೋದಲ್ವಾ? ನಾನೇ ಕರ್ಕೊಂಡು ಬರೋದು ದೇವರಂದ್ರು. ಜಲಚರ ಪ್ರಾಣಿಗಳಿಂದ ನಿಮ್ಮನ್ನ ಕಾಟ ಕೊಡಿಸೋದು ನಾನೇ. ಪ್ರಾಣವೇ ಇಲ್ಲದ್ದು ಆದರೆ ಜಗತ್ತೆಲ್ಲ ಹಬ್ಬಿಕೊಂಡಿದ್ದು, ಯಾವುದೋ ಒಂದು ದೇಶ ಪ್ರಯೋಗ ಮಾಡಿದ್ದು, ಅಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗಳೇ ಎಲ್ಲರೂ ಒಕ್ಕೊರಲಿನಿಂದ ಹೇಳತಕ್ಕಂಥದ್ದು, ಅದು ಜೀವ ಇರತಕ್ಕಂಥದ್ದಲ್ಲ. ಈ ಕೋವಿಡ್ಡು ಕರೋನಾ ಜೀವ ಇರುವಂಥದ್ದಲ್ಲ, ಅದು ವಿಶೇಷವಾಗಿರತಕ್ಕಂಥ ಜೀವ ಇಲ್ಲದ್ದು, ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ವೆಪನ್ ಆರ್ಟಿಫಿಷಿಯಲ್, ಅದು ಬಂದಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಲೆಟ್ ಇಟ್ ಬಿ ಆರ್ಟಿಫಿಷಿಯಲ್, ಆಗಿರಲಿ ಅಥವಾ ಒಂದು ಜೀವ ಆಗಿರಲಿ, ನಮಗಂತೂ ಗೊತ್ತಿಲ್ಲ, ಯಾರು ಹೇಳಿದ್ದು ನಂಬಬೇಕು. ಆದರೆ ಒಂದಂತೂ ಸತ್ಯ, ಅವನು ಆರ್ಟಿಫಿಷಿಯಲ್ ಮಾಡಿದ್ರು ಅಥವಾ ನ್ಯಾಚುರಲ್ ಆಗಿ ಇದ್ದಿದ್ದನ್ನ ಕಳಿಸಿದ್ರು, ಆ ಒಳಗೆ ಆ ಎರಡು ಆರ್ಟಿಫಿಷಿಯಲ್ ಆದರೂ ನ್ಯಾಚುರಲ್ ಆಗಿ ಬಂದಿದ್ದಾದರೂ ಜೀವ ಆದರೂ ಎರಡೂ ಅಸ್ವತಂತ್ರವೇ. ಹೌದು ಅಲ್ವ? ನಮ್ಮ ಸಿದ್ಧಾಂತ ಒಂದೇ, ಎರಡು ಅಸ್ವತಂತ್ರವೇ. ಅದರಲ್ಲಿ ನಿಂತು ಎಲ್ಲರಿಗೆ ಕಾಟ ಕೊಡಿಸ್ತಾ ಇರೋದು ಯಾರು? ಇವನೇ ಆಗಿರಬೇಕು, ಬೇರೆ ಗತಿ ಇಲ್ಲ, ಇವನೊಬ್ಬರೇ ಸ್ವತಂತ್ರ. ಆಚಾರ ಸಿದ್ಧಾಂತ ನಂಬ್ತೀರ ಬಿಡ್ತೀರ, ಎರಡೇ, ಏಕ್ ಮಾರ್ ದೋತ್ತು ಕಡ ಅಷ್ಟೇ. ಸುಮ್ಮನೆ ಮತ್ತೆ ಹಾಗೆ ಇದು ಹೀಗೆ ಮಾತಿಲ್ಲ, ಅವನೇ ಅಲ್ಲಿ ನಿಂತು ಕಾಟ ಕೊಡಿಸ್ತಾ ಇದ್ದಾನೋ ಅದುವೇ ಕೊಡ್ತಾ ಇದ್ಯೋ. ಸಿದ್ಧಾಂತ ನಂಬ್ತೀರೋ ಆ ಪ್ರಕಾರ ಮಾತಾಡ್ತೀರೋ ಬೇರೆ ಮಾತಾಡ್ತೀರೋ? ಇಲ್ಲ ಸ್ವಾಮಿ, ಸಿದ್ಧಾಂತ ನಂಬ್ತೀವ, ಆಚಾರ ಹೇಳಿದ ಸತ್ಯ ಅಂತೀರ. ಹಾಗಾದ್ರೆ ಅದು ಯಾವುದೇ ಜಡ ಪದಾರ್ಥ ಆಗಿರ್ಲಿ ಚೇತನ ಆಗಿರ್ಲಿ ಎರಡೂ ಅಸ್ವತಂತ್ರವೇ. ಅದರೊಳಗೆ ನಿಂತು ಇಷ್ಟು ಕಾಟ ಕೊಡತಾ ಇದೆ, ಅದ್ರ ಮೂಲಕ ಕೊಡಿಸ್ತಾ ಇರೋದು ಯಾರು? ಯಾರೋ ಪ್ರಯೋಗ ಮಾಡಿರ್ಲಿ, ಅಲ್ಲಿ ಪ್ರಯೋಗ ಮಾಡಿಸಿದ್ದು ಯಾರು? ದೇವರೇ ಅಲ್ವಾ? ಕರ್ಕೊಂಡು ಬಂದದ್ದು ಯಾರು? ಅವನೇ ಅಲ್ವಾ? ಅವನೇ ಎಲ್ಲ ಎಲ್ಲ ಕಡೆ ಇದು ಮಾಡ್ತಾ ಇರೋದು. ಹೌದಾ? ಹಾಗಾದ್ರೆ ಅವನಕ್ಕೆ ನೀನು ಯಾಕೆ ಮಾಡ್ತಿದ್ಯೋ, ನಿಂದೇ ಎಲ್ಲರೂ ಪಾರಾಯಣಗಳು ಮಾಡಿ 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 ಒದ್ದಾಡ್ತಾ ಇದ್ರೆ ನೀನು ಯಾಕೆ ಕಾಟ ಕೊಡ್ತಾ ಇದ್ದಿ? ಅದನ್ನು ಬ್ರಾಹ್ಮಣರ ಮಾಧ್ವರನ್ನೇ ತುಂಬಾ ಜನ ಕರ್ಕೊಂಡು ಹೋಗಿದ್ಯಲ್ವೋ? ಅವಾಗ ಹೇಳ್ತಾನೆ, ಅವರವರ ಕರ್ಮಾನುಸಾರ ದೇಹಗಳ ಬಿಡುಗಡೆ ಮಾಡುತ್ತಾ ಇದ್ದೇನೆ, ಬೇರೆ ರೋಗ ಬೇರೆ ತೊಂದರೆ ಮೃತ್ಯು ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೆ, ಇವಾಗ ಈ ನೆಪದಿಂದ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮತ್ತೆ ಇದರಿಂದ ಬಿಡುಗಡೆ ಆಗಬೇಕಾದರೆ ಏನು ಮಾಡಬೇಕು ಸ್ವಾಮಿ? ಈ ಚಿಂತನೆ ಮಾಡಿ, ನನ್ನೊಳಗಿರುವ ಸ್ವಾಮಿಯೇ ಅದರೊಳಗಿದ್ದಾನೆ. ಇವನ ಚಿಂತನೆ ಮಾಡಿದರೆ ಅವನು ಅದರನ್ನ ನನ್ನ ಕಡೆಗೆ ಕರಕೊಂಡು ಬರಲಿಕ್ಕೆ ಕಾರಣವಾದ ನನ್ನ ಕರ್ಮ ಏನಿದೆ ಅದು ಕತ್ತರಿಸಿ ಹೋಗುತ್ತೆ. ಆ ಪ್ರಾಣಿಯನ್ನಾಗಲಿ, ಆ ಪದಾರ್ಥವನ್ನಾಗಲಿ, ಲೆಟ್ ಇಟ್ ಬಿ ಸಿಂಥೆಟಿಕ್, ಲೆಟ್ ಇಟ್ ಬಿ, ಅದರೊಳಗೆ ನಿಂತು ದೇವರು ಅದನ್ನು ನನ್ನ ಕಡೆ ಕರಕೊಂಡು ಬಂದು ನನಗೆ ತೊಂದರೆ ಕೊಡಬೇಕಾದ್ರೆ ಪ್ರಧಾನ ಏನಿರಬೇಕು? ನನ್ನ ಕರ್ಮ ಕಾರಣ ಆಗಿರಬೇಕು. ಆ ಕರ್ಮದಿಂದಾಗಿ ಹೀಗೆ ಬರ್ತಾ ಇದೆ. ಅವ್ರು ನಾವು ಇಷ್ಟು ಜನಕ್ಕೂ ಕರ್ಮವ? ಹೌದು, ಎಲ್ಲಿ ನೋಡಿದ್ರು ಭಗವಂತನ ವಿಸ್ಮರಣೆ, ಭಗವಂತನ ಚಿಂತನೆ ಇಲ್ಲ. ಹಾಗೆ ಜನರೆಲ್ಲರೂ ಹಾಗೆ ಆಗ್ತಾ ಇದ್ದರೆ ಅದಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತು, ಅದರಲ್ಲಿ ಭಾರತದಲ್ಲೂ ಎಲ್ಲರೂ ಹೇಗಾಗ್ತಾ ಇದ್ದಾರೆ ಅಂದರೆ ದೇವರನ್ನೇ ಮರೆತು ಹಾ ಪಾಶ್ಚಾತ್ಯ ದೇಶದ ಕಡೆಗೆ ಒಲವು ತೋರಿಸ್ತಾ ಏನ್ ದೇವರು ಅಂತ ಹೀಯಾಳಿಸುವ ಸ್ಥಿತಿಗೆ ಬಂತಲ್ಲ, ಹೀಯಾಳಿಸುವ ಸ್ಥಿತಿಗೆ ಬಂತಲ್ಲ. ಅದಕ್ಕೆ ದೇವರು ಒಂದು ತೋರ್ ನಾ ನೋಡ್ರಪ್ಪ, ನಿಮ್ಮ ಕೈಯಲ್ಲೇ ಎಲ್ಲ ಇದ್ರೆ ಪ್ಲೀಸ್ ಡೂ ದಿ ನೀಡ್ ಫುಲ್ ಅಂತ ದೇವರು ಮಾಡ್ತಾ ಇದ್ದಾನೆ. ಹೌದಲ್ವ? ಸರಿಯಪ್ಪ, ಇದರ ಸೊಲ್ಯೂಷನ್ ಹೇಗೆ? ನನ್ನ ಒಳಗಿರುವ ದೇವರೇ ಅದರೊಳಗಿದ್ದಾನೆ, ಅವನ ಸ್ಮರಣೆ ಮಾಡಿದರೆ ಅದನ್ನ ನನ್ನ ಕಡೆಗೆ ಕರಕೊಂಡು ಬರತಕ್ಕಂಥ ಅದಕ್ಕೆ ಕಾರಣವಾದ ಕರ್ಮ ಏನಿದೆ ಅದನ್ನ ಕಳೆದು ಬಿಡ್ತಾನೆ ಅಂತ ಅವನನ್ನ ಎಡಬಿಡದೆ ಚಿಂತನೆ ಮಾಡಿದರೆ ಆ ಸ್ವಾಮಿ ಅದನ್ನ ನಮ್ಮ ಕಡೆ ಕರ್ಕೊಂಡು ಬರದೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಇದೇ ಸಿಂಪಲ್ ಫಾರ್ಮುಲಾ ಇಲ್ಲೆಲ್ಲ ಕಡೆ ಕೂತಿದ್ದು. ಸಿಂಪಲ್ ಅರ್ಥ ಆದರೆ, ಆಗದಿದ್ದರೆ ದೊಡ್ಡ ಕಾಂಪ್ಲೆಕ್ಸ್ ಫಾರ್ಮುಲಾ. ಅದನ್ನ ಹೇಳ್ತಾ ಇದ್ದಾರೆ, ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್. ಇನ್ನ ಸ್ಥಳದಲ್ಲಿರುವಾಗ ಸ್ವಾಮಿ ಯಾರು ರಕ್ಷಣೆ ಮಾಡಬೇಕು, ಆಕಾಶದಲ್ಲಿರುವಾಗ ಯಾರು ರಕ್ಷಣೆ ಮಾಡಬೇಕು, ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ 8 ಕಾಲಕ್ಕೆ ತೀರ್ಥ ಪ್ರಬಂಧ ಶುರುವಾಗುತ್ತೆ.